ದೈವೀ ಸಂಪತ್ತಿ ಮೋಕ್ಷಾಯ ನಿಬಂಧಾಯ ಆಸುರೀಮತ. ಇಲ್ಲಿ ತುಂಬಾ ಸ್ವಾಮ್ಯವಾದ ಪದಗಳು, ಭಗವಂತನ ಮಾತ್ರವಲ್ಲ ಒಂದೊಂದು ಪದಕ್ಕೂ ಕೂಡ ಭಾರಿ ಭಾರಿ ಅರ್ಥ ಇದೆ. ದೈವೀ ಸಂಪತ್ ವಿಮೋಕ್ಷಾಯ, ದೈವೀ ಸಂಪತ್ತು ಬಿಡುಗಡೆಗೆ ಕಾರಣ ಮೋಕ್ಷಕ್ಕೆ. ಇವತ್ತು ನೋಡಿ ಜೈಲಲ್ಲಿ ಹಾಕಿರ್ತಾರೆ ಕೈದಿಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಒಳ್ಳೆ ರೀತಿ ಇರ್ತಾರೆ ಕೆಲ ಕೈದಿಗಳು, ಬಾಡ ಡಿಸೆಂಟ್ ಬಿಹೇವಿಯರ್, ಅದು ಶಿಕ್ಷೆ ಕಡಿಮೆ ಮಾಡಿಬಿಡ್ತಾರೆ, ಕಡೆಯ ರಿಲೀಸ್ ಮಾಡಿಬಿಡ್ತಾರೆ ರೆಡಿ ಅಂತೆ.
ಆ ಪಾಠ ಇರ್ತಾನೋ ಯಾವ್ದು ಆಕಸ್ಮಿಕ ತಪ್ಪಾಗಿರುತ್ತಲ್ಲ ತಿತ್ಕೊಂಡ್ಬಿಡ್ತಾರೆ, ರೆಕಮೆಂಡ್ ಮಾಡ್ತಾರೋ ಬಾರಿ ಚೆನ್ನಾಗಿದ್ದಾನೋ ಅವನು ಶಿಕ್ಷೆ ಕಡಿಮೆ ಮಾಡುವಾಗ ಕಡಿಸಿಬಿಡ್ತಾರೆ. ಅದೇ ಟೆಕ್ನಿಕ್ ಇದು, ಸಂಸಾರ ಅಂದ್ರೆ ಜೈಲೇ, ಅದೇನು ಬೇರೆ ಅಲ್ಲ, ಹೊಸ ಟೈಪ್ ಜೈಲ್ ಅಷ್ಟೇ ಹೊರತು ಜೈಲ್ ಜೈಲೇ ಇದು. ಇದರಿಂದ ಪಾರಾಗಬೇಕಾದ್ರೆ ಏನ್ ಮಾಡಬೇಕು, ಯಾರು ಸರಿಯಾಗಿ ಬದುಕ್ತಾರಲ್ಲ ಅವರಿಗೆ ಎಷ್ಟೋ ಜನ್ಮ ಹುಟ್ಟೋದಿರುತ್ತೆ, ಅದೆಲ್ಲ ವೇವ್ ಮಾಡಿ ಹಾಕ್ಬಿಡ್ತಾರೆ, ಅಷ್ಟು ಹುಟ್ಟಬೇಕಾಗಿಲ್ಲ, ಸರಿಯಾಗಿ ಬದುಕಿದ್ದಾನೆ ಉದ್ಧಾರ ಆಗಲಿ ಅಂತ ಕಳಿಸಿಬಿಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಒಳ್ಳೆಯ ನಡತೆಯಿಂದ ನಮ್ಮ ಬಂಧನ ಕಡಿಮೆ ಆಗುತ್ತೆ. ಈ ಸಂಸಾರದಲ್ಲಿ ಜೈಲಲ್ಲಿದ್ದವ್ರು ಯಾರೂ ಇಲ್ಲೇ ಇಲ್ಲ, ಸಂಸಾರದಲ್ಲಿ ಯಾವ ಇಲ್ಲಿದೆ, ಬೆಂಗಳೂರು ಆದರೂ ಅಷ್ಟೇ, ಹುಬ್ಬಳ್ಳಿ ಆದರೂ ಅಷ್ಟೇ, ಮದ್ರಾಸ್ ಆದ್ರೆ ಎಲ್ಲೋದ್ರೂ ಜೈಲೇ, ವೆರೈಟಿ ಬೇರೆ, ಅಷ್ಟೇ ನೀರು ಅನುಕೂಲ ಇದೆ ಅನುಕೂಲ ಇರೋದಿಲ್ಲ, ಆ ಜೈಲಲ್ಲೇ ಕೆಲವಿರ್ತದಲ್ಲ. ಈ ಕೊಲೆಗಾರಿಕೆ ಕಳ್ಳರ ಜೈಲು ಬೇರೆ, ಲೈಫ್ ಇಂಪ್ರೂವ್ಮೆಂಟ್ ಇದ್ದವ್ರ ಕೇಸುಗಳು ಬೇರೆ, ಆ ಥರ ಹೊರತು ಜೈಲ್ ಜೈಲೇ ಇದ್ದವರು. ಆಸ್ಪತ್ರೆ ವಾರ್ಡ್ ಇದ್ದ ಹಾಗೆ ನಂಬರ್ ಒನ್ ಎ ವಾರ್ಡು, ನಂಬರ್ ಒನ್ ವಾರ್ಡು ರೋಗಿಗಳಿದ್ದೇನೆ, ಜನರಲ್ ವಾರ್ಡು ರೋಗಿಗಳಿದ್ದೇನೆ, ಅಲ್ಲಿರೋರೆಲ್ಲ ಇವರೇನೆ ಹೊರತು ಆರೋಗ್ಯ ಯಾರು ಆಸ್ಪತ್ರೆ ಮಲಗಿರ್ತಾನೋ, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ, ಚೆನ್ನಾಗಿದ್ದೀರಿ ಇಲ್ಲಿ ಯಾಕೆ ಬರ್ತಿದ್ದೆ ಅಂತ ಕೇಳ್ತಾನೋ. ಆರಾಮ ಮನೆಯಲ್ಲಿ ಇರ್ತಿದ್ದೆ, ಇಲ್ಲಿ ಆಸ್ಪತ್ರೆಯಲ್ಲಿ ಚೆನ್ನಾಗಿರೋದಾಗಿದ್ರೆ ಯಾರು ಆಸ್ಪತ್ರೆ ಸೇರ್ತಾನೆ ಇರಲಿ, ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದೀರಾ ಅಂತ ಕೇಳೋದು ಎಷ್ಟು ತಪ್ಪೋ. ಸಂಸಾರದಲ್ಲಿ ಸುಖವಾಗಿದ್ದೀರಿ ಅಂದ್ರೆ ಸುಖವಾಗಿದ್ರೆ ಇಲ್ಲಿ ಯಾಕೆ ಇರ್ತಿದ್ದು, ವೈಕುಂಠದಲ್ಲಿ ಇದ್ದಿದ್ದು ಅಂತ ಹೇಳಬೇಕು. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ, ಇನ್ನು ಬೇಕಾದ ಪ್ರಾಬ್ಲಮ್ ಇದೆ ಅದಕ್ಕೆ ನಾ ಹೋಗಿಲ್ಲ ಅಂತ ಅರ್ಥ. ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾದ್ರೆ ದೈವೀ ಸಂಪತ್ ಇಟ್ಕೊಳ್ಳಿ, ಒಂದು ಫೈವ್ ಆದಷ್ಟು ಬೇಗ ಹೋಗ್ಲಿಕ್ಕೆ ಸಾಧ್ಯ. ದೈವೀ ಸಂಪತ್ ವಿಮೋಕ್ಷಾಯ, ಅಲ್ಲಿ ಅನೇಕ ಪ್ರಶ್ನೆಗೆ ಉತ್ತರ ಇದೆ. ಮತ್ತೆ ದೈವೀ ಸಂಪತ್ತಿದೆ ನಮ್ಮಲ್ಲಿ, ಒಳ್ಳೆ ಗುಣಗಳಿದೆ ಸಾಕು, ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕಲ್ಲ ಅಂದ್ರೆ, ಇಲ್ಲ ಇಲ್ಲ, ಮೋಕ್ಷದಲ್ಲೂ ಕೂಡ ತಾರತಮ್ಯ ಇದೆ. ಮೋಕ್ಷದಲ್ಲಿ ತಾರತಮ್ಯ ಇರೋದ್ರಿಂದ ಹೆಚ್ಚೆಚ್ಚು ಆನಂದ ಆಗಬೇಕು ಅಂದ್ರೆ ವಿಮೋಕ್ಷ, ವಿಶೇಷ ಮೋಕ್ಷ ಆಗಬೇಕು ಅಂತಿದ್ರೆ ಇನ್ನೂ ಟ್ರೈ ಮಾಡು ಅಂತ ಹೇಳ್ತಾರೆ. ಒಂದೊಂದು ಕೋರ್ಸ್ ಅನ್ನು ಬರೀ ಪಾಸ್ ಮಾಡೋದು ಬೇರೆ, ರ್ಯಾಂಕ್ ತಗೊಂಡು ಪಾಸ್ ಆಗೋದು ಬೇರೆ. ರ್ಯಾಂಕ್ ತಗೊಂಡು ಪಾಸ್ ಆದಾಗ ಹೇಳ್ತಾರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ, ಇದ್ದಲ್ಲಿ ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಇಲ್ಲದ ಹೋದ್ರೆ ಹೋದ್ರೂ ಬಾಯಿಂದ ಬರಬೇಡ ಅಂತ ಹೇಳಿ ಕಳಿಸ್ತಾರೆ, ಮತ್ತೆ ಮತ್ತೆ ಒಂದು ಪೀಡಿಸ್ಬೇಡ ನಮ್ಮನ್ನ, ನಿಮ್ಗೆ ಕ್ವಾಲಿಫಿಕೇಟ್ ಸರಿಯಾಗಿಲ್ಲ ಅವ್ರು ಕಳಿಸಿಬಿಡ್ತಾರೆ. ಆ ಥರ ಅಂದ್ರೆ ಬರೀ ಪಾಸ್ ಆದರೆ ಸಾಲದು, ಡಿಸ್ಟಿಂಕ್ಷನ್ ಇಂದ ಪಾಸ್ ಆಗಬೇಕು, ಆವಾಗ ವಿಮೋಕ್ಷ ಸಿಗುತ್ತದೆ. ವಿಮೋಕ್ಷ ವಿಶೇಷವಾದ ಮೋಕ್ಷಕ್ಕೋಸ್ಕರ ಭಾರಿ ಪ್ರಯತ್ನ ಪಡಬೇಕಾದ್ರಿಂದ ಒಳ್ಳೆ ಗುಣ ಇದೆ ಅಂತ ಗೊತ್ತಿದೆ ಅವನಿಗೀಗ, ತುಂಬಾ ಪ್ರಯತ್ನ ಪಡ್ತಾರೆ. ಈ ಸೈಕಾಲಜಿ ನೋಡಿಬೇಕಾದ್ರೆ ಬುದ್ಧಿವಂತ ಹುಡುಗ ಹೆಚ್ಚು ಓದ್ತಾನೆ ದಡ್ಡ ಹುಡುಗನಿಂದ, ಅವ್ರು ಪಾಸ್ ಆಗೋದು ಗ್ಯಾರಂಟಿ, ಅವತ್ತು ನಿದ್ದೆ ಹೊಡೆದ ಗ್ಯಾರಂಟಿ ಪಾಸ್ ಆಗ್ತಾರೆ. ಬಟ್ ಉಳಿದ್ರೆ ಜಾಸ್ತಿ ಓದ್ತಾ ಕೂತಿರ್ತಾವ್ನು, ಯಾಕೆ ಓದ್ತಾ, ಇನ್ನು ಹೆಚ್ಚು ಮುಂದೆ ಬರಬೇಕು ಅಂತ ಅವನ ಕಾನ್ಸೆಪ್ಟ್. ಆದ್ರಿಂದ ರಾಘವೇಂದ್ರ ಸ್ವಾಮಿ ಎಷ್ಟು ದೊಡ್ಡವರು, ಎಷ್ಟು ಇನ್ನೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ, ಅದಕ್ಕೆ ಇನ್ನೂ ಮೇಲೆ ಹೋಗಬೇಕು ಅಂತ ಕಾತಾರ ಅವರು. ನಾವು ಹೋಗಿ ಒಂದಿಷ್ಟು ಮೂರು ದಿವಸ ಸೇವೆ ಮಾಡಿ ಏನೋ ಕೊಟ್ಟೆ ಸೋಮ್ಬಿಡ್ತೇವೆ ಸಾಕು ಅಂತ ಹೇಳ್ಬಿಟ್ಟು, ಅವ್ರಿಗೆ ಆಗಲ್ಲ, ನಮ್ಗೆ ಇಸ್ಕೊಂಡು ಬಂದೇ ಸಾಕು ಅಂದ್ಬಿಡ್ತೇವೆ. ಅಷ್ಟೇನೋ ಕೊಟ್ಟು ಸಾಕಾಗಿಲ್ಲ ಅವ್ರಿಗೆ, ಇನ್ನೂ ಕೊಡಬೇಕು ಕೊಡಬೇಕು ಕೊಡಬೇಕು, ಎಷ್ಟು ವೈಭವ ಇರಬೇಕು. ಆದ್ರಿಂದ ಅವ್ರು ತುಂಬಾ ಮೇಲಾಗಿಬಿಟ್ಟು ದೇವ ಸ್ವಭಾವ ದಿವಿಜದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯ, ದೈವಿ ಸಂಪತ್ತನ್ನು ಆ ಮಟ್ಟದಲ್ಲಿ ಹೊಂದಿದ್ದಾರೆ ಅಂತ. ದೈವಿ ಸಂಪತ್ತಿನ ತಾರತಮ್ಯ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ. ದೈವಿ ಸಂಪತ್ತು ಹೆಚ್ಚಿದ್ರೆ ವಿ ಮೋಕ್ಷಾಯ, ವಿಶಿಷ್ಟವಾದ ಮೋಕ್ಷ. ಆಸರಿ ಸಂಪತ್ತು ಹೆಚ್ಚಾಗ್ತಾ ಹೋದ್ರೆ ಬಂಧಾಯ ನೀ ಬಂಧಾಯ, ಅಲ್ಲಿ ವಿ ಮೋಕ್ಷಾಯ ನೀ ಬಂಧಾಯ. ಮೋಕ್ಷದಲ್ಲೂ ತಾರತಮ್ಯ ಇದೆ, ತಮಸ್ಸಿನಲ್ಲೂ ತಾರತಮ್ಯ ಇದೆ. ಈ ಅನುಭವಿಸೋದ್ರಲ್ಲೂ, ಶಿಕ್ಷೆ ಅನುಭವಿಸೋದ್ರಲ್ಲೂ ತಾರತಮ್ಯ ಉಂಟು ಕೆಟ್ಟದ್ರಲ್ಲಿ, ಒಳ್ಳೆದರಲ್ಲೂ ತಾರತಮ್ಯ ಉಂಟು ಮೋಕ್ಷದೊಳಗೆ. ಇದು ಹೊಸ ಅರ್ಥ ಇರುವುದು. ಅನೇಕ ಜನ ಮೋಕ್ಷದ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟು ಮೋಕ್ಷಕ್ಕೋರು ಎಲ್ಲ ಒಂದೇ ಆಗಿಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದೇ ಆಗಿದ್ರೆ ವಿಮೋಕ್ಷ ಯಾತಕ್ಕೆ ಬೇಕಾಗಿತ್ತು, ಬರೀ ಮೋಕ್ಷ ಸಾಕಾಗ್ತಿತ್ತಷ್ಟೆ, ಮೋಕ್ಷದಲ್ಲೂ ತಾರತಮ್ಯ ಉಂಟು ಅಂತ ಅರ್ಥ. ಅದೇ ರೀತಿಯಲ್ಲಿ ತಮಸ್ಸಿನಲ್ಲೂ ತಾರತಮ್ಯ ಉಂಟು, ನರಕಗಳಲ್ಲಿ ತಾರತಮ್ಯ ಉಂಟು ಅಂತ ಹೇಳ್ತಾರೆ. ನಿತ್ಯ ನರಕ ಬೇರೆ, ಅನಿತ್ಯ ನರಕ ಬೇರೆ, ಈ ಕರಿಯೋ ನರಕ ಬೇರೆ, ಹುರಿಯೋ ನರಕ ಬೇರೆ, ಕುಟ್ಟೋ ನರಕ ಬೇರೆ, ಏನೇ ನರಕದಲ್ಲೂ ಭಾರಿ ವೆರೈಟಿಗಳಿವೆಲ್ಲ ಕೂಡ. ಅದೇ ರೀತಿ ಮೋಕ್ಷದಲ್ಲೂ ಹಾಗೇನೆ ವಿಶಿಷ್ಟವಾದ ಆನಂದವನ್ನು ಹೆಚ್ಚಿಸತಕ್ಕಂಥ ಜಾಗ ಇರೋದ್ರಿಂದ ಸಾಧನೆ ಹೆಚ್ಚೆಚ್ಚು ಮಾಡೋದಕ್ಕೆ ಬೆಲೆ ಇದೆ ಅಂತ. ಸಾಧನೆ ಹೆಚ್ಚೆಚ್ಚು ಮಾಡೋದಕ್ಕೆ ಬೆಲೆ ಇದೆ. ಕೆಲವು ಕೋರ್ಸ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಅದಕ್ಕೆ ಮೆರಿಟ್ ಬೇಕಾಗಿಲ್ಲ, ಪಾಸ್ ಆಗಿಬಿಟ್ರೆ ಸಾಕು. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಮಿನಿಮಮ್ ಅಂದ್ರೆ ಮಿನಿಮಮ್ ಅಷ್ಟು ಇದ್ ಬಂದ್ಬಿಡ್ತಾರೆ, ಯಾರಿಗೆ ಆಚಾರ ಸುರ್ಸೊಂದು ಎಲ್ಲ ಒಂದೇ ಅಂತ ಬಂದ್ಬಿಡ್ತಾರೆ. ಆದ್ರೆ ಯಾವುದಕ್ಕೆ ಹೆಚ್ಚು ಮೆರಿಟ್ ಅಂತ ಕೇಳಿ ಅವ ಸೀರಿಯಸ್ ಆಗಿ ಓದ್ತಾನೆ. ಈ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ 99% ಪುಸ್ತಕ ನೋಡಿ ಬರೆಯವೇ ಜಾಸ್ತಿ ಅದರಲ್ಲಿ, ಅದರಲ್ಲೂ ಕಾಪಿ ಹೊಡಿತಾರೆ ಮತ್ತೆ ಬಿಡೋದಿಲ್ಲ. ಪುಸ್ತಕ ನೋಡಿ ಕಾಪಿನ ಹೊಡೆದು ಇದು ಮಾಡಿ ಓದ್ತಾರೆ, ಕ್ಲಾಸ್ ಗೀಸ್ ನೋಡ್ಲಿಕ್ಕೆ ಹೋಗೋದಿರೋದು, ಪಾಸ ಅಷ್ಟೇ. ಕ್ಲಾಸ್ ತಗೊಂಡ್ರೆ ದಡ್ಡ ಅಂತ ಕರೀತಾರೆ, ಏಕ್ ಕ್ಲಾಸ್ ಯಾಕೆ ತಗೊಂಡು ಏನ್ ಪ್ರಯೋಜನ ಅದರಿಂದ ಅಂತ ಕೇಳ್ತಾರೆ. ಬಟ್ ಕ್ಲಾಸ್ ತಗೊಂಡ್ರೆ ಉಪಯೋಗ ಇದ್ರೆ ತಗೊಳ್ಬೇಕು, ಮೋಕ್ಷದಲ್ಲಿ ತಾರತಮ್ಯ ಇರೋದ್ರಿಂದ ಹೆಚ್ಚು ಚೆನ್ನಾಗಿ ಬದುಕಿದರೆ ದೇವರು ಹೆಚ್ಚೆಚ್ಚು ಆನಂದ ಕೊಡ್ತಾನೆ. ಆದ್ದರಿಂದ ನಾವು ತುಂಬ ಪ್ರಯತ್ನ ಪಡಬೇಕು, ಅದಕ್ಕೆ ಎಲ್ಲೂ ನಮಗೆ ಸಾಕು ಅಂತ ಅನುಭಾವನೆ ಬರಬಾರದು. ದೈವಿ ಎಷ್ಟೋ ಜನ ಒಳ್ಳೆ ಕೆಲಸ ಬಿಟ್ಟು ಒಂದಕ್ಕೆ ಹೋಗಿಬಿಡ್ತಾರೆ ರೆಡಿ ಅಂತ. ಅಲ್ಲಯ್ಯ 20,000 ಕೆಲಸ ಸಂಬಳ ಬಿಟ್ಟೋಗ್ತೀಯ ಅಂತ ಕೇಳಿದ್ರೆ, ಓದಿ ಬರ್ತೇನೆ 4 ದಿವಸ, ಸಂಬಳ ಏನೂ ಇಲ್ಲ, ಮನೆ ತರಿಸ್ಕೋಬೇಕಾಗ್ತದೆ, ಆಮೇಲೆ ಲಕ್ಷಗಟ್ಟಲೆ ದುಡಿತೀರಿ ಅಂತ ಹೇಳಿದ. ಈ 2.5 ವರ್ಷದ ಗ್ಯಾಪನ್ನು ನಾವು 1 ತಿಂಗಳಲ್ಲಿ ಮುಗಿಸಲು ಪಡ್ತಾನಬೇಕಾದ್ರೆ ಈ ಯೋಚನೆ ದೈವಿ ಸಂಪತ್ತು ಅಂದ್ರೆ ಹಾಗೆ. ಹೆಚ್ಚೆಚ್ಚು ನಾವು ಕಷ್ಟಪಟ್ಟರೆ ಹೆಚ್ಚೆಚ್ಚು ಫಲ ಇದೆ ಅಂತ ಗೊತ್ತಾದರೆ ಯಾವನು ಕಡಿಮೆ ಸಾಧನೆ ಮಾಡೋದಿಲ್ಲ. ಅರ್ಜುನ ಇಷ್ಟು ಹೇಳಿದ್ದೇನೆ, ಅರ್ಜುನ ಒಂದು ಯೋಚನೆ ಆಗ, ಕೃಷ್ಣ ಇಷ್ಟೆಲ್ಲ ಹೇಳಿಬಿಟ್ಟಿದ್ದಿ, ನಾವು ಯಾವ ಗುಂಪಿ ಸೇರಿದವನೋ ಯಾರಿಗೆ ಗೊತ್ತು? ಅರ್ಜುನಿಗೆ ಅನಿಸ್ಬೋದಲ್ಲ, ಈಗ ನಾನು ಯಾವ ಗುಂಪಿ ನಮಗೆಲ್ಲ ಅನಿಸಿರುತ್ತೆ, ಅರ್ಜುನಿಗಂತೂ ಭಾರಿ ಜಾಸ್ತಿ ಅನಿಸಿದೆ. ನಾ ಅರ್ಜುನಿಗೊಂದು ಅನುಕೂಲ ಇದೆ, ಹೇಳೋ ಕೃಷ್ಣ ಎದುರಿಗಿದ್ದಾನೆ, ನಮಗೆ ಹೇಳೋ ಕೃಷ್ಣ ಎದುರಿಗಿಲ್ಲ, ನಮಗೆ ಕಾಣೋದಿಲ್ಲ, ಇದ್ರೂ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅರ್ಜುನಿಗೆ ಕಾಣಿಸ್ತಾ ಇದ್ದ, ದೇವರಿಲ್ಲದ ಜಾಗನೇ ಇಲ್ಲ, ಆದ್ರೆ ಕಾಣಾಗ ನಮ್ಮ ಎದುರಿಗಿಲ್ಲ ಪರಮಾತ್ಮ, ಅವರೆದುರಿಗಿದ್ದಾನೆ. ಅರ್ಜುನ ಆ ಪ್ರಶ್ನೆ ಕೇಳಬಹುದಲ್ಲ, ಕೃಷ್ಣ ಉತ್ತರ ಕೊಡ್ತಾನೆ. ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಕೃಷ್ಣ ಅಶ್ಯೂರೆನ್ಸ್ ಕೊಟ್ಬಿಡ್ತಾನೆ, ಮಾ ಶುಚಃ ಅಳಬೇಡ ಅರ್ಜುನ, ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ, ನೀನು ದೈವಿ ಸಂಪತ್ತನ್ನು ಹೊಂದಿದವನು, ಯೋಚನೆ ಮಾಡಬೇಡ ಅಂತ ಹೇಳಿದ. ಎಷ್ಟು ಸ್ವಲ್ಪ ಅರ್ಜುನ ಎಷ್ಟು ಸೇಫ್ ಆಯ್ತು ಲೆಕ್ಕ ಹಾಕಿ, ನೀನು ದೈವಿ ಸಂಪತ್ತನ್ನು ಹೊಂದಿದವನು, ದುಃಖಿಸಲಿಕ್ಕೆ ಹೋಗಬೇಡ. ಇಷ್ಟೊತ್ತು ತಸ್ಮಾತ್ ನಾನು ಶೋಚಿತೋ ಮರ್ಹಸಿ, ತಸ್ಮಾತ್ ನಾನು ಶೋಚಿತೋ ಮರ್ಹಸಿ ಅಂತ ಹೇಳ್ತಾ ಅಳಬೇಡ 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 ಅಂತ. ಈಗಂತೂ ಅಳ್ಳಕ್ಕೆ ಹೋಗಲೇಬೇಡ, ನೀನು ದೈವಿ ಸಂಪತ್ತಿನವನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅರ್ಜುನ್ ಎಷ್ಟು ಖುಷಿಯಾಗಿರ್ಬೇಕು ಲೆಕ್ಕ ಹಾಕಿಯ. ಕೃಷ್ಣನ ಕೈಲಿ ಡೈರೆಕ್ಟ್ ಆಗಿ ದೈವಿ ಸಂಪತ್ತು ನೆನೆಸ್ಕೊಳ್ಳುತ್ತಿರ್ಬೇಕಾದ್ರೆ ಪಾಂಡವರು ಯಾವ ಗುಂಪಿ ಸೇರ್ತಾರಾಗ? ಎಲ್ಲ ದೈವಿ ಸಂಪತ್ತಿನವರು. ಸೊ ದುರ್ಯೋಧನ ಯಾವ ಗುಂಪಿ ಸೇರ್ತಾರಾಗ? ಅದಕ್ಕೆ ಆಪೋಸಿಟ್ ಆಸರಿ ಸಂಪತ್ತು. ಅದಕ್ಕೆ ಪಾಂಡವ ಕೌರವರ ಯುದ್ಧ ಅಂದ್ರೆ ಪಾಂಡವ ಕೌರವರ ಯುದ್ಧ ಅಲ್ಲ, ದೇವಾಸುರರ ಯುದ್ಧ ಅಂತ ಅರ್ಥ. ದೇವಾಸುರರ ಯುದ್ಧವಾಗಿದ್ದಕ್ಕೆ ಮಹಾಭಾರತಕ್ಕೆ ಅಂತ ಒಂದು ಎಟರ್ನಲ್ ವ್ಯಾಲ್ಯೂ ಬಂತದ್ದು. ಎಟರ್ನಲ್ ಕಾನ್ಸೆಪ್ಟ್ ಬರೋದು ಬೇರೆ, ಸಾಮಾನ್ಯ ಬರೋದು ಬೇರೆ. ದೈವಿ ಸಂಪತ್ತಿನ ದೊಡ್ಡ ಒಂದು ಸಾಕಾರ ಮೂರ್ತಿಗಳು ಪಾಂಡವರು ನೋಡಿ. ಅರ್ಜುನನೇ ದೈವಿ ಸಂಪತ್ತು ಅಂದ ಮೇಲೆ ಇನ್ನು ಭೀಮಸೇನ ಪರಮದೈವಿ ಸಂಪತ್ತು, ಧರ್ಮರಾಜ ದೈವಿ ಸಂಪತ್ತು, ಆ ಗುಂಪು ಗುಂಪೇ ದೈವಿ ಸಂಪತ್ತಿನ ಗುಂಪದವರು, ಅನುಯಾಯಿಗಳೆಲ್ಲ ದೈವಿ ಸಂಪತ್ತಿನ ಗುಂಪುಗಳೇ. ಆ ತರಹ ಅರ್ಜುನನ ಹಿರಿಮೆಯನ್ನು ಭಗವಂತ ತಾನೇ ಸಾರ್ತಾನೆ. ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈ ದೃಷ್ಟಿ ನಮಗಿದ್ರೆ ನಮ್ಮ ಜೀವನದ ವ್ರತ ಅಂದ್ರೆ ಅದೇನೆ, ನಾವು ಒಳ್ಳೆಯವರೋ ಕೆಟ್ಟವರು, ದೈವಿ ಸಂಪತ್ತಿನವರು ಆಸರಿ ಸಂಪತ್ತಿನವರು, ಈ ಸಾಧನೆ ಇದೆಯಲ್ಲ, ಯಾರೋ ಬಂದು ಹೊಗಳ್ತಾರೆ ನಮಗೆ ಸಮಾಧಾನ ಆಗೋದು, ನಮ್ಮ ವಿಷಯ ಅವರಿಗೇನು ಗೊತ್ತು ಪಾಪ, ನಮ್ಮ ಸಾಧನೆ ಏನೇ ಇರಬಹುದು ಆದ್ರೆ ನಮ್ಮ ಸ್ವರೂಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ದೇವ್ರು ಹೇಳ್ತಾರಲ್ಲ ಆಗ ಅದಕ್ಕೆ ಮಹತ್ವ ಬರುತ್ತೆ. ಯಾರು ಫ್ರೆಂಡ್ ಬರ್ತಾರೆ, ಏನಯ್ಯ ಅವಳು ಆರೋಗ್ಯವಾಗಿದ್ದೆ ಅಂತ ಹೇಳ್ತಾರೆ, ನಮ್ಗೆ ಖುಷಿ ಆಗೋದಿಲ್ಲ. ಡಾಕ್ಟರ್ ಚೆಕಪ್ ಹೋದಾಗ ಹೇಳ್ತಾನೆ ಯು ಆರ್ ವೆಲ್ ಓಕೆ, ಆ ಖುಷಿ ಆಗ್ಬಿಡುತ್ತೆ. ಡಾಕ್ಟರ್ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಟ್, ಉಳಿದವ್ರು ಹೇಳಿಬಿಟ್ರೆ ಅವ್ರು ಸುಮ್ಮನೆ ಹೇಳ್ತಾರೆ, ಸಮಾಧಾನ ಕೇಳ್ತಾರೆ ಕೆಲವರು ಪಾಪ, ಅದು ವ್ಯಾಲಿಡ್ ಅಲ್ಲ. ಅದು ಡಾಕ್ಟರ್ ಸುಮ್ಮನೆ ಹೇಳಿದ್ರೆ ಸಮಾಧಾನ ಆಗೋದಿಲ್ಲ, ಸ್ವಲ್ಪ ಚೆಕ್ ಮಾಡಿ ಡಾಕ್ಟರ್ ಟೆಸ್ಟ್ಗಳು ಮಾಡಿ ಅಂತ ಹೇಳ್ತಾರೆ, ಎಲ್ಲಾ ಟೆಸ್ಟ್ ಮಾಡಿಬಿಡ್ತಾರೆ. ಯು ಆರ್ ಪರ್ಫೆಕ್ಟ್ ಆಲ್ರೈಟ್, ಭಾರಿ ಖುಷಿ ಅವಳಿ. ಸುಮ್ಮನೆ ಓರಲ್ಲಿ ಹೇಳಿಬಿಟ್ರೆ ಡಾಕ್ಟ್ರೆ ಮತ್ತೆ ನಾಳೆ ಬರಲ್ಲ ಅಂತ ಕೇಳ್ತಾರೆ, ಯಾಕಂದ್ರೆ ನಿಮ್ಗೆ ಬಿಡುವುದ ಕಾಣೋದಿಲ್ಲ, ಟೆಸ್ಟ್ ಮಾಡಿ ಹೇಳಿ ಅಂತ ಕೇಳ್ತಾರೆ. ಇವತ್ತು ಡಾಕ್ಟರ್ ಕೃಷ್ಣ ಭವರೋಗ ವೈದ್ಯ, ವರಿ ವೈದ್ಯ ಅಲ್ಲ ಭವರೋಗ ವೈದ್ಯ, ಆತ ಸರ್ಟಿಫಿಕೇಟ್ ಕೊಡ್ತಾರೆ ಅರ್ಜುನನಿಗೆ. ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಅರ್ಜುನ ನೀನು ಎಂದೂ ಕೂಡ ದೈವಿ ಸಂಪತ್ತಿನವನು, ದುಃಖ ಪಾಲನೇ ಇಲ್ಲ, ದುಃಖ ಪಡೋ ಯೋಚನೆ ಮಾಡಬೇಡ. ಹೀಗೆ ಪಾಂಡವ ಪಾಂಡುರಾಜನ ಮಗ ನೀನು, ಎಷ್ಟೇ ವಿಷಯ ಆಗ್ಬೇಕಲ್ಲ, ಹೇಳಿದ ಮಾತ್ರಕ್ಕೇನೆ ಏನೋ ಥರ ಸಮಾಧಾನ ಕೇಳಿಬಿಟ್ರೆ ಹಾಗಲ್ಲ, ನೀನು ಪಾಂಡುರಾಜನ ಮಗ, ಹುಷಾರು ಅಂತ ಹೇಳಿದ್ದ. ಪಾಂಡುರಾಜನ ಮಗನಾದರೆ ದೇವಿ ಸಂಪತ್ತಿನ ಆಗಬೇಕಾ? ಆಗಬೇಕು. ಯಾತಕ್ಕೆ ಗೊತ್ತಾ? ಪಾಂಡುರಾಜನ ಮಕ್ಕಳು ಹೇಗೆ ಹುಟ್ಟಿದ್ದು? ಕುಂತಿಯ ಮಂತ್ರದಿಂದ ಹುಟ್ಟಿದೆ, ಕುಂತಿಯ ಮಂತ್ರದಿಂದ ಹುಟ್ಟಿದ್ದಾರೆ. ಕುಂತಿ ಹೇಳಿಕೊಟ್ಟ ಮಂತ್ರ ಯಾರು ಹೇಳಿಕೊಟ್ಟಿದ್ದು? ದುರ್ವಾಸ ಮುನಿಗಳು. ಮಂತ್ರಗಳು ಯಾರ ಮಂತ್ರಗಳು? ದೇವತೆಗಳ ಮಂತ್ರಗಳು. ಕರೆದಿದ್ದಾರನ್ನ ಧರ್ಮರಾಜ, ಯಮ, ವಾಯುದೇವರು ಭೀಮಸೇನ, ಅರ್ಜುನ ಇಂದ್ರದೇವರು, ಆ ನಕಲಸಹ ದೇವರು ಅಶ್ವಿನಿ ದೇವತೆಗಳು. ಎಲ್ಲ ಇಷ್ಟೇ ಎಲ್ಲ ಗೊತ್ತಾಯ್ತಲ್ಲ, ಈಗ ದೈವಿ ಸಂಪತ್ತು ಪ್ರೂವ್ ಆಗೋಯ್ತು ಈಗಾಗಲೇನೆ. ಅರ್ಜುನ ದೇವ ರಾಜ ಇಂದ್ರ ಅಂದ್ಮೇಲೆ ದೈವಿ ಸಂಪತ್ತಿನನ್ನ ಉತ್ತಮ ಮಟ್ಟದಲ್ಲಿ ಹೊಂದಿರತಕ್ಕಂಥ ವ್ಯಕ್ತಿ. ಪಾಂಡವ ಅನ್ನೋ ಪದ ಎಷ್ಟು ಅರ್ಥ ಕೊಡುತ್ತೆ ಯೋಚನೆ ಮಾಡಿ. ಸುಮ್ಮನೆ ಹೇಳಿಬಿಟ್ಟಿದ್ರೆ ಪ್ರೂಫ್ ಏನಂತ ಗೊತ್ತಾಗೋದು. ಪಾಂಡವ ಅಂತ ತಕ್ಷಣ ಅರ್ಥ ಬಂದೋಯ್ತ, ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂದ್ರೆ ಹಾಗೂ ಆಯ್ತು. ಆ ಕಡೆ ಓಡಿದ ತಕ್ಷಣ ಎಲ್ಲ ಅನೇಕ ಅರ್ಥ ಬಿಚ್ಕೊಬಿಡುತ್ತೆ, ತನ್ನಷ್ಟು ತಾನೇ ಪ್ರೆಸಿಡೆಂಟ್ಸ್ ಕ್ಯಾಂಡಿಡೇಟ್ ಅಂದ್ರೆ ಆಯ್ತು, ಪ್ರೊಪರೇಟರ್ಸ್ ಕ್ಯಾಂಡಿಡೇಟ್, ಮ್ಯಾನೇಜರ್ಸ್ ಕ್ಯಾಂಡಿಡೇಟ್ ಅಂದ್ರೆ ಅರ್ಥನೇ ಬೇರೆ ಆಗಿಬಿಡುತ್ತೆ. ನೀನು ಪಾಂಡುರಾಜನ ಮಗ ಅಂದ ಮೇಲೆ ಹುಟ್ಟಿನ ಇತಿಹಾಸವನ್ನೆಲ್ಲ ಪರಮಾತ್ಮ ಜ್ಞಾಪಿಸ್ತಾನೆ. ಆದ್ರಿಂದ ನೀನು ದೈವಿ ಸಂಪತ್ತಿನವನು, ಎಲ್ಲರೂ ಜಗತ್ತೇ ಕಂಡಿದೆ ಆ ಮಾತನ್ನು, ನೀನು ದುಃಖಿಸ್ಲಿಕ್ಕೆ ಹೋಗಬೇಡ ಅರ್ಜುನ, ಯೋಗ್ಯನಾಗಿದ್ದೀಯಾ. ಆಗ ಒಂದು ಪ್ರಶ್ನೆ ಬಂತು. ಹಾಗಿದ್ರೆ ಅರ್ಜುನಿಗೆ ಬಹಳ ಖುಷಿಯಾಯ್ತು. ಈಗ ಕೃಷ್ಣ ಪರಮಾತ್ಮ ಸಮಾಧಾನ ಮಾಡ್ತಾನೆ. ದೋಭೂತ ಸರ್ಗವು ಲೋಕೇಸ್ಮಿನ್ ದೈವಾಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥವೇಶೃಣು. ಮುಂದಿನ ಶ್ಲೋಕ, ದೋಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ಈ ಶ್ಲೋಕ ಗಮನಿಸಬೇಕು ಅರ್ಜುನ. ಇಡೀ ಭೂತ ಸೃಷ್ಟಿಯೊಳಗೆ ಎರಡು ವಿಧವಾದ ಜನರಿದ್ದಾರೆ, ಎರಡು ವಿಧವಾದ ಜನ ಇದ್ದಾರೆ. ದೋಭೂತ ಸರ್ಗೌ, ಭೂತಗಳು ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ದೈವ ಪ್ರಜೆಗಳ ಜೀವಜಾತ ಎರಡು ಗುಂಪಿನಲ್ಲಿದೆ. ದೈವ ಆಸುರ ಏವಚ, ದೈವಿ ಸಂಪತ್ತಿನ ಜನ ಅಂತ ಒಂದು ಗುಂಪು, ಆಸುರಿ ಸಂಪತ್ತಿನ ಜನ ಇನ್ನೊಂದು ಗುಂಪು, ಎರಡು ಗುಂಪಿನ ಜನಗಳಿದ್ದಾರೆ. ಇದು ನಮ್ಗೆ ಅರ್ಥವಾಗಿಬಿಟ್ರೆ, ಯಾರು ಉಚ್ಚಾಬಟ್ಟೆ ಗಲಾಟೆ ಮಾಡ್ತಾರೆ, ಕೂಗ್ತಾರೆ, ಕಿಸ್ತಾರೆ, ಎರಡೋ ಮಾಡ್ತಾರೆ ಬಸ್ನೊಳಗೆ, ನಾವೇನ್ ತಿಳ್ಕೋಬೇಕಾ? ಪಾಪ ಆಸುರಿ ಸಂಪತ್ತಿನ ತಿಳ್ಕೊಂಡ್ರೆ ಸಾಕಷ್ಟೇ ಹೊರತು ಟೆಂಪ್ಟ್ ಆಗ ಕಾರಣ ಇಲ್ಲ ಅದಕ್ಕೆ. ಇನ್ನು ಒಳ್ಳೆ ಗುಣ ಇದ್ದಾವೆ ದೈವಿ ಸಂಪತ್ತಿನವನು ಅಷ್ಟೇ, ಆನ್ಸರ್ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ಕುಚ್ಚಾಬಟ್ಟೆ ಮಾಡಿದಾಗ ಕುಡ್ದಿದ್ದಾನೆ ಪಾಪ ಅನ್ಕೊಂಡ್ಬಿಡ್ತಾರಲ್ಲ, ಆ ಟೈಪ್ ಕುಡಿದು ಒದರಾಡ್ತಿರ್ತಾರಲ್ಲ, ಹಾಗೇನೆ ಪಾಪ ಕುಡ್ದಿರ್ಬೇಕು ಅಂತ ಸಮಾಧಾನ ಮಾಡ್ಕೋತಾರಲ್ಲ, ಆ ಟೈಪು ಇವನು ಆಸುರಿ ಸಂಪತ್ತಿನವನು. ಅದಕ್ಕೆ ಅನಿಸ್ಕೋಬಾರದು ಅಂತಿದ್ರೆ ಸರಿಯಾಗಿ ನಡ್ಕೋಬೇಕಾಗತ್ತಾಗ. ದೌ ಅಂದ್ರೆ ಆಶ್ಚರ್ಯ ಅಂದ್ರೆ ಎಲ್ಲರ ಒಂದೇ ಗುಂಪಿನವರು ಇಲ್ಲ. ಫಸ್ಟ್ ದೈವಿ ಸಂಪತ್ತಿನವರು ಇದ್ದಾರೆ, ಆಸುರಿ ಸಂಪತ್ತಿನವರು ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಈ ಸಂಸಾರ ಹೇಗೆ ಬರೋ ಅಂತ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದ್ರೆ, ಬರೀ ಒಬ್ಬರನ್ನು ತಂದಿಲ್ಲ ಸಂಸಾರಕ್ಕೆ, ಮಿಕ್ಸ್ ಮಾಡೇ ತಂದಿರೋದು. ಎಷ್ಟೋ ಕ್ಲಾಸ್ಗಳು ಹೇಗೆ ಕಂಬೈನ್ ಮಾಡ್ತಾರೋ ಗೊತ್ತೇನು. ಬರೀ ಬುದ್ಧಿವಂತರನ್ನು ಹಾಕೋದಿಲ್ಲ, ಡಾಕ್ಟರ್ನ ಸೇರಿಸ್ತಾರೆ ಸಾಮಾನ್ಯವಾಗಿ, ಇಲ್ಲವರು ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲರೂ ಬ್ಯಾಲೆನ್ಸ್ ಮಾಡಿ ಹಾಕ್ಬಿಡ್ತಾರೆ, ಪರ್ಸೆಂಟೇಜ್ ತೊಗೊಂಡು ಸೆಕ್ಷನ್ಗೆಲ್ಲ ಹಂಚಿ ಹಾಕ್ಬಿಡ್ತಾರೆ ರೆಡಿಯಂತೆ. ಯಾಕೆಂದ್ರೆ ಆ ಹುಡುಗ ಮೇಷ್ಟ್ರು ಪಾಠ ಮಾಡ ಮೇಷ್ಟ್ರಿಗೂ ಇಂಟ್ರೆಸ್ಟ್ ಬರಬೇಕು, ಪಕ್ಕದಲ್ಲಿ ಕೂಡ ಇಂಟ್ರೂ ಹುಡುಗರಿಗೂ ಇಂಟ್ರೆಸ್ಟ್ ಇರಬೇಕು. ಈ ಮತ್ತೆ ಆ ತರಹ ಪ್ರತಿಯೊಂದು ಕ್ಲಾಸ್ನಲ್ಲೂ ಪಾಸಾಗೋನು ಫೇಲ್ ಆಗೋನು ಹೇಗಿರ್ತಾನೋ, ಬುದ್ಧಿವಂತನು ದಡ್ಡನು ಹೇಗಿರ್ತಾನೋ, ಬುದ್ಧಿವಂತರಲ್ಲೂ ದೊಡ್ಡ ಬುದ್ಧಿವಂತ ಕಡಿಮೆ ಬುದ್ಧಿವಂತ ಇರ್ತಾನೆ, ಮತ್ತೆ ಹೆಚ್ಚು ಬುದ್ಧಿವಂತ ಕಡಿಮೆ ಬುದ್ಧಿವಂತ. ಈ ದಡ್ಡರಲ್ಲೂ ಕೂಡ ಸ್ವಲ್ಪ ಜಾಣ ದಡ್ಡ ಇರ್ತಾನೆ ಅದರಲ್ಲೂ ಕೂಡ. ಇದ್ದದರಲ್ಲೇ ವಾಸಿ, 35 ಬರೋನು ಬೇರೆ, ಇನ್ನು ಫೇಲ್ ಆಗೋನು ಬೇರೆ. ಆ ತರ ಜೀವನದಲ್ಲಿ ಪರಮಾತ್ಮ ಸಂಸಾರ ಸೃಷ್ಟಿ ಅಂದ್ರೆ ಹಾಗೆ. ಎಷ್ಟು ಕಷ್ಟ ಗೊತ್ತಾ ಪ್ರಮೋಷನ್ ಮಾಡಬೇಕಾದ್ರೆ, ಅಂಗಡಿಯಲ್ಲಿ ಒಂದೇ ತರಕಾರಿ ಸಿಕ್ಕರಿಗೆ ಅಂಗಡಿ ಹೇಗಾಗುತ್ತೆ, ವೆರೈಟಿ ಆಫ್ ತರಕಾರಿಗಳು ಹೇಗಿಟ್ಟಿರ್ತಾರೆ ನೋಡಿ, ವೆರೈಟಿ ಆಫ್ ಫ್ರೂಟ್ಸ್ ಹೇಗಿರುತ್ತಲ್ಲ. ಇಲ್ಲಿ ವೆರೈಟೀಸ್ ಆಫ್ ಜೀವಾಸ್. ಇದ್ರೊಳಗೆ ಮೇನ್ ಕ್ಲಾಸಿಫಿಕೇಶನ್ ಎರಡು, ದೈವಿ ಸಂಪತ್ತಿನ ಜೀವರು, ಆಸುರಿ ಸಂಪತ್ತಿನ ಜೀವರು. ಸಂಘರ್ಷ ಯಾತಕ್ಕೆ ಅಂದ್ರೆ, ಹೋದಲ್ಲೇ ಗಲಾಟೆ ಯಾತಕ್ಕೆ ಅಂದ್ರೆ, ಎರಡು ಗುಂಪು ಇರೋದ್ರಿಂದಾನೆ. ಇಲ್ದ್ರೆ ಗಲಾಟೆ ಆಗೋ ಚಾನ್ಸಸ್ಸೇ ಇರ್ತಿರಲಿ. ಎರಡು ಗುಂಪು ಇರೋದಕ್ಕೆ ಗಲಾಟೆ ಆಗ್ಲಿಕ್ಕೆ ಶುರುವಾಗೋದು. ಅದಕ್ಕೆ ಮುಂದೆ ಅರ್ಜುನ, ದೈವಿ ಸಂಪತ್ತಿನ ಬಗ್ಗೆ ತುಂಬಾ ಹೇಳಿಬಿಟ್ಟಿದ್ದೇನೆ, ಆಸುರಂ ಪಾರ್ಥ ಮೇಶ್ರುಣು, ಆಸುರಿ ಸಂಪತ್ತಿನ ಬಗ್ಗೆ ಹೇಳ್ತೇನೆ ಕೇಳು. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ದೈವಿ ಸಂಪತ್ತಿನ ಪರಮಾತ್ಮ ಮೊದಲು ಶುರು ಮಾಡಿ ಹೇಳಿಬಿಟ್ಟ, ಈಗ ಹೇಳ್ತಾರೆ, ತುಂಬಾ ವಿಸ್ತಾರವಾಗಿ ಹೇಳಿಬಿಟ್ಟಿದ್ದೇನೆ, ಈಗ ಆಸುರಿ ಸಂಪತ್ತಿನ ಬಗ್ಗೆ ಕೇಳು. ಈ ದೈವಿ ಸಂಪತ್ತಿನ ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಹೇಳೋದಕ್ಕೆ ಕಾರಣ, ಮೊದಲು ಹೆಚ್ಚು ಹೇಳಿದ್ದು ದೈವಿ ಸಂಪತ್ತಿನ ಬಗ್ಗೆ, ಒಂದೇ ಶ್ಲೋಕದಲ್ಲಿ ಆಸುರಿ ಸಂಪತ್ತಿನ ಹೇಳಿತ್ತು. ಇದು ಒಂದು ಕಾರಣ. ಅದರ ಜೊತೆಗೆ ದೈವಿ ಸಂಪತ್ತಿನ ಬಗ್ಗೆ ನಿನ್ನೆ ಹೇಳಿದ ಹಾಗೆ ಎರಡನೇ ಅಧ್ಯಾಯದ ಕೊನೆಗೆ ಚಿತ್ತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ, ದೈವಿ ಸಂಪತ್ತಿ ಅದಿಷ್ಟು ಕೂಡ. ಅನಂತರ ಮಧ್ಯ ಮಧ್ಯ ಜ್ಞಾನಿ ಲಕ್ಷಣ ಹೇಳಬೇಕಾದ್ರೆಲ್ಲ ದೈವಿ ಸಂಪತ್ತೇ. 13 ಅಧ್ಯಾಯದಲ್ಲಿ ಜ್ಞಾನ ಸಾಧನೆ ಹೇಳಬೇಕಾದ್ರೂ ಅದೇ ಸಂಪತ್ತೇನೆ. 14 ಅಧ್ಯಾಯದೊಳಗೆ ತ್ರಿಗುಣವನ್ನು ಗೆದ್ದವನು ಅಂತ ಹೇಳ್ತಾರಲ್ಲ, ಅವನು ದೈವ ಸಂಪತ್ತಿನವನೇನೆ. ಅದನ್ನು ತುಂಬಾ ಹೇಳಿಬಿಟ್ಟಿದ್ದೇನೆ ಈಗಾಗಲೇನೆ, ದೈವೋ ವಿಸ್ತರಶಃ ಪ್ರೋಕ್ತಃ, ತುಂಬಾ ವಿಸ್ತಾರವಾಗಿ ಹೇಳಿದ್ದೇನೆ. ಆದ್ರೆ ಆಸುರಿ ಸಂಪತ್ತಿ ಹೆಚ್ಚು ಹೇಳಿಲ್ವಲ್ಲ, ಅಂತ ಹೆಚ್ಚು ಹೇಳಿದ್ದೇನೆ. ಆಸುರಂ ಪಾರ್ಥ ಮೇಶೃಣು, ಆಸುರಿ ಸಂಪತ್ತಿನ ಬಗ್ಗೆ ಹೇಳ್ತೇನೆ ಅರ್ಜುನ, ಅದನ್ನ ಕೇಳಿಸ್ಕೋ ಅಂತ ಪರಮಾತ್ಮ ಹೇಳಿದ್ದಾರೆ. ಇದು ನಮಗೆ ಬೇಕೀಗ. ದೈವಿ ಸಂಪತ್ತನ್ನು ಯಾಕೆ ತಿಳ್ಕೋಬೇಕು ಅಂದ್ರೆ, ಅದನ್ನು ಅಳವಡಿಸಿಕೊಳ್ಳೋಕ್ಕೋಸ್ಕರ, ನಮ್ಮಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಕೇಳಬೇಕಾದ್ರೆ. ಆಸುರಿ ಸಂಪತ್ತನ್ನು ಯಾತಕ್ಕೆ ಕೇಳಬೇಕು ಅಂದ್ರೆ ಅದನ್ನು ಬಿಟ್ಟು ಹಾಕಬೇಕು, ಅದಕ್ಕೋಸ್ಕರ ಕೇಳಬೇಕಾದ್ರೆ. ನಮ್ಮಲ್ಲಿ ಇದ್ರೆ ತೆಗೆದುಹಾಕ್ಬಿಡ್ಬೇಕಾದ್ರೆ, ಓ ಡೇಂಜರ್ ಅಂತ ಹೇಳಿಬಿಡು. ಬೇಕು ಬೇಡ, ಬೇಕಾದ ದೈವಿ ಸಂಪತ್ತು ಅದನ್ನ ಕೇಳಿ ವೃದ್ಧಿ ಮಾಡ್ಕೋಬೇಕು, ಬೇಡವಾದ ಆಸುರಿ ಸಂಪತ್ತು ಅದನ್ನ ಕೇಳಿ ಪರಿತ್ಯಾಗ ಮಾಡಬೇಕು. ಅದನ್ನ ಹೇಳ್ತೇನೆ ಕೇಳು ಅರ್ಜುನ. ನಮ್ಗೆ ಈಗ ಗೊತ್ತಾಗ, ಕಥೆಗಳಲ್ಲಿ ಕೆಟ್ಟವ್ರ ಕಥೆನೂ ಹೇಳ್ತಾರೆ, ಒಳ್ಳೆಯವ್ರ ಕಥೆನೂ ಹೇಳ್ತಾರೆ. ಒಳ್ಳೆಯವ್ರ ಕಥೆ ಹೇಳೋದು ಪಾಲ ಮಾಡಲಿಕ್ಕೆ, ಕೆಟ್ಟವ್ರ ಕಥೆ ಹೇಳೋದು ಆ ದೋಷ ಬಿಟ್ಟು ಬಿಡ್ಲಿಕ್ಕೆ. ಅರ್ಜುನ, ಅಸುರರು ಹೇಗಿರ್ತಾರೆ ಗೊತ್ತಾ? ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನಶೌಚಂ ನಾಪಿ ಚಾಚಾರಹ ನ ಸತ್ಯಂ ತೇಷು ವಿದ್ಯತೆ. ಇದು ಇನ್ನು ಬ್ರೀಫ್ ಅವರ ಲಕ್ಷಣ. ಮೊದಲನೇದಾಗಿ ಆ ಶ್ಲೋಕ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶಾಲವಾದ ಅರ್ಥ ಕೊಡುತ್ತೆ ಬರೀ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾಹ ನ ವಿದುಹು ಆಸುರಾಹ, ಆಸುರಾಹ ಜನಾಹ, ಅಸುರ ಜನಗಳು, ಪ್ರವೃತ್ತಿಂ ನ ವಿದುಹು ಪ್ರವೃತ್ತಿಯವರಿಗೆ ಗೊತ್ತಿಲ್ಲ, ನಿವೃತ್ತಿಂ ನ ವಿದುಹು ನಿವೃತ್ತಿಯವರಿಗೆ ಗೊತ್ತಿಲ್ಲ, ಪ್ರವೃತ್ತಿನೂ ಗೊತ್ತಿಲ್ಲ ನಿವೃತ್ತಿನೂ ಗೊತ್ತಿಲ್ಲ. ಏನಿದಕ್ಕೆ ಅರ್ಥ ಅಂತ ಪ್ರಶ್ನೆ. ಪ್ರವೃತ್ತಿನೂ ಗೊತ್ತಿಲ್ಲ ನಿವೃತ್ತಿನೂ ಗೊತ್ತಿಲ್ಲ. ಪ್ರವೃತ್ತಿ ಅಂದ್ರೆ ಒಂದು ಕೆಲಸದಲ್ಲಿ ಚಟುವಟಿಕೆ, ಅದೂ ಗೊತ್ತಿಲ್ಲ. ಮಾಡ್ತಂದ್ರೆ ಮಾಡದೇ ಇದ್ದನ್ನು ಮಾಡ್ಲಕ್ಕೂ ಗೊತ್ತಿಲ್ಲ, ಮಾಡೋದನ್ನು ಮಾಡ್ಲಕ್ಕೂ ಗೊತ್ತಿಲ್ಲ, ಮಾಡಬಾರ್ದನ್ನು ಬಿಡ್ಲಕ್ಕೂ ಗೊತ್ತಿಲ್ಲ ಅಂತ ಸೇರಿಸ್ಕೋಬೇಕು. ಅದಕ್ಕೀಗ ಪ್ರವೃತ್ತಿ ಗೊತ್ತಿಲ್ಲ ಅಂದ್ರೆ ಧರ್ಮದಲ್ಲಿ ಪ್ರವೃತ್ತಿ ಗೊತ್ತಿಲ್ಲ, ಧರ್ಮದಲ್ಲಿ ಪ್ರವೃತ್ತಿ ಗೊತ್ತಿಲ್ಲ, ನಿವೃತ್ತಿ ಗೊತ್ತಿಲ್ಲ ಅಂದ್ರೆ ಪಾಪದಿಂದ ನಿವೃತ್ತಿ ಗೊತ್ತಿಲ್ಲ. ಒಳ್ಳೇದನ್ನು ಮಾಡ್ತಾ ಇಲ್ಲ, ಮಾಡಬೇಕು ಅಂತ ಗೊತ್ತಿಲ್ಲ. ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಬಿಡಬೇಕು ಅಂತ ಗೊತ್ತಿಲ್ಲ. ಅಂದ್ರೆ ಮಾಡೋದು ಗೊತ್ತಿಲ್ಲ, ಬಿಡೋದು ಗೊತ್ತಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವೆಲ್ಲ ರಿಲೇಟಿವ್ ಟರ್ಮ್ಸ್. ಅದು ಒಂದು ಪದ ಸೇರಿಸಿಕೊಂಡ್ರೆ ಮಾತ್ರ ಧರ್ಮ ಪ್ರವೃತ್ತಿ ಗೊತ್ತಿಲ್ಲ, ಅಧರ್ಮ ನಿವೃತ್ತಿ ಗೊತ್ತಿಲ್ಲ. ಎಷ್ಟು ಜನ ಇಲ್ಲಿ ಒತ್ತಿವತ್ತಿ ಒಂದು ದಿವಸ ಬೆಳಿಗ್ಗೆ ಎತ್ತ ಏನ್ ಮಾಡ್ಬೇಕಂತ ಯಾರು ಕೇಳ್ತಾರ? ಕೇಳೋರಿಲ್ಲ, ಹೇಳೋರಿಲ್ಲ, ಬೆಡ್ ಕಾಫಿ ಕುಡಿಬೇಕು ಅಷ್ಟೇ ಉತ್ತರ, ಇನ್ನೇನು ಗೊತ್ತಿಲ್ಲ. ಆದ್ರೆ ಏನು ಪ್ರವೃತ್ತಿ ಬೇಕಾಗ ಬೆಳಿಗ್ಗೆ ಎತ್ತಷ್ಟ ನಮ್ಮ ಅದಿದು ಬೇಡ ನಮಗೆ. ತನ್ನ ತುಳಸಿ ನೋಡ್ಬೇಕಂತೆ, ದೇವ್ರನ್ನ ನೋಡ್ಬೇಕಂತೆ, ದೊಡ್ಡವರನ್ನ ಧ್ಯಾನ ಮಾಡಬೇಕಂತೆ, ಕೊನೆಗೆ ಕರಡಿಯಲ್ಲಿ ತನ್ನ ಮುಖನೇ ನೋಡ್ಕೋಬೇಕು. ಇದು ಬೆಳಿಗ್ಗೆ ಎತ್ತಷ್ಟ ಮಾಡಬೇಕಾದ ಕೆಲಸಗಳು, ತುಳಸಿಯನ್ನ, ಗೋವನ್ನ, ದೇವರನ್ನ, ದೊಡ್ಡವರನ್ನ, ಗುರುಗಳನ್ನ, ಹಿರಿಯರನ್ನ ಎಲ್ಲ ದರ್ಶನ ಮಾಡಿ ತನ್ಮುಖದ ನೋಡ್ಕೋಬೇಕು ಬೆಳಿಗ್ಗೆ ಎತ್ತ. ಇವತ್ತೇ ಅವ್ರ ಮುಖ ಅಂತ ನೋಡಾಗೆ ಇರೋದಿಲ್ಲ, ಇನ್ನು ಉಳಿದವರತ್ತು ಎದ್ದೇ ಇರೋದಿಲ್ಲ. ಇದೇನು ನೋಡ್ಬೇಕು ಈ ಮಧ್ಯೆ ಪಾಪ ಅವರು? ಕೊನೆ ಮಾಡೋದೇನು? ಹೋಗ್ತಾರೆ, ಸುಮ್ಮನೆ ಕುಡಿತಾರೆ, ಮತ್ತೆ ಮರ್ಕೊಂಡ್ಬಿಡ್ತಾರೆ. ತಪ್ಪದು. ಆಫೀಸ್ಗೆ ಹೋಗ್ತಷ್ಟು ಏನ್ ಮಾಡ್ತಾನೆ? ವಾಟ್ ಇಸ್ ಮೈ ಡ್ಯೂಟಿ ಅಂತ ಕೇಳುತ್ತಾನೆ, ರಿಪೋರ್ಟ್ ಮಾಡ್ಕೋತಾನೆ, ನನ್ನ ಕೆಲಸ ಯಾವುದು ಅಂತ ಕೇಳುತ್ತೆ, ನನ್ನ ಟೇಬಲ್ ಯಾವ್ದು, ಕೆಲಸ ಯಾವುದು, ಆ ಟೈಪ್ ಯೋಚನೆ ಮಾಡಬೇಕು. ಇವತ್ತು ನಾನು ಏನ್ ಕೆಲಸ ಮಾಡಬೇಕು? ಈ ಪ್ರವೃತ್ತಿ ಇಲ್ವೇ ಇಲ್ಲ ಅವನಿಗೆ? ಅವನು ಏನಕ್ಕೆ ಪ್ರವೃತ್ತಿ ಕಾಫಿ ಕುಡಿಬೇಕಾಗ ಹೋಗಿ ಆಫೀಸ್ ಮನೆಯಲ್ಲೂ ಬೆಡ್ ಕಾಫಿನೇ, ಆಫೀಸ್ಗೆ ಹೋಗ್ತಷ್ಟೇ ಮತ್ತೆ ಕಾಫಿನೇ, ಮನೆಯವರಿಗೂ ಅದು ಒಂದು ಭಾರಿ ದೊಡ್ಡ ಅಮೃತ ಇದ್ದಾಗ ಲೆಕ್ಕ. ಒಂದು ಕೆಲಸ ಅಂತ ಬೇಕಲ್ಲ, ಇಲ್ವೇ ಇಲ್ಲ. ನಿವೃತ್ತಿ ತಪ್ಪು ಮಾಡ್ತಿರ್ತಾನೆ, ತಪ್ಪು ಅಂತ ಹೇಳಿದ ತಕ್ಷಣ ಏನ್ ಮಾಡ್ಬೇಕು? ರಿಕ್ಷಾ ರಾಜೇಶ್ ಹೋಗ್ತಾ ಇರುತ್ತೆ, ತಪ್ಪು ಅಂತ ಸ್ಟಾಪ್ ಮಾಡಿ ತಿರ್ಗಿಸ್ಬೇಕು. ಸುಮ್ಮನೆ ಉತ್ತಕ ಹೋಗ್ತಾ ಇದ್ರೆ ಏ ನೀನು ಹಿಡಿಸ್ತೇ ನಾನೇ ಇದ್ದ ಬಿಡಿಲು ಅಂತ ಕೇಳ್ತಾನೆ. ಹೋಗಬಾರ ಜಾಗಕ್ಕೆ ಹೋದ್ರೆ ಇಮ್ಮಿಡಿಯೇಟ್ಲಿ ನಿವೃತ್ತನಾಗಬೇಕು. ತಿನ್ನ ಕೂತಿರ್ತಾನೆ, ಅಯ್ಯೋ ತಿನ್ನಬಾರ್ದಯ್ಯ, ಈರುಳ್ಳಿ ತಿಂತೀಯ ನೀನು, ಏನ್ ತಪ್ಪು ಅಂತ. ಹೌದಾ, ಇನ್ನೂ ತಿನ್ನಬಾರದ, ಬಿಟ್ಟು ಬಿಡ್ತೀರ? ಆ ಸರ್ ಡಾಕ್ಟರ್ ಹೇಳ್ತಾನೆ, ಏನಯ್ಯ ಅದು ತಿಂತಿದ್ದೀಯಲ್ಲ, ಮೊದಲೇ ಜಾಂಡೀಸು, ಬುರುಬುರಿ ಬೋಂಡ ತಿನ್ಕೋತ ಕೂತಿದ್ದೀಯಲ್ಲ ಅಂದ ತಕ್ಷಣ ಡಾಕ್ಟರ್ ಒಂದ್ ದಿವಸ ತಿಂದು ಬಿಡ್ತೇನೆ ಅಂತಾನ? ಬಿಸಾಕಿ ಬಿಡ್ತಾನೆ ತಕ್ಷಣ, ಜಸ್ಟ್ ಅದನ್ನು ತ್ರೋಗಿಟ್ಟವೆ ಅಂದ್ರೆ ಮುದೋಯ್ತಾನೆ. ಆ ಥರ ಯೋಚನೆ ಮಾಡಬೇಕು. ನಿವೃತ್ತಿಯನ್ನು ತಕ್ಷಣ ಫಾಲೋ ಮಾಡಬೇಕು, ಪ್ರವೃತ್ತಿಯನ್ನು ತಕ್ಷಣ ಫಾಲೋ ಮಾಡಬೇಕು. ನಶೌಚಂ ನಾಪಿ ಚಾಚಾರಹ, ಅವರಲ್ಲಿ ಶುದ್ಧಿನೇ ಇಲ್ಲ. ಹೊರಗು ಗಲೀಜು, ಒಳಗು ಗಲೀಜು, ಹೊರಕ್ಕಿಂತ ಒಳಗೆ ಜಾಸ್ತಿ ಗಲೀಜಿರ್ತಾರೆ, ಕೊಳಕು ಮನಸ್ಸು ಅಂತಾರಲ್ಲ ಹಾಗೆ. ಅದೇ ರೀತಿ ನಶೌಚಂ ನಾಪಿ ಚಾಚಾರಹ, ಅವರ ಕಾಂಡಕ್ತೇ ಇಲ್ಲ. ಆಚಾರ ಇಲ್ಲ ಅಂದ್ರೆ ಕಾಂಡಕ್ಟ್ ಅಂತ ಅರ್ಥ. ಒಳ್ಳೆಯ ನಡತೆನೆ ಗೊತ್ತಿಲ್ಲ ಅವರಿಗೆಲ್ಲ ಕೂಡ, ಸನ್ನಡತೆಯಿಂದ ದೂರಾದ ಜನ. ನಶೌಚಂ ನಾಪಿ ಚಾಚಾರಹ ನ ಸತ್ಯಂ ತೇಷು ವಿದ್ಯತೆ. ನೋಡಿ, ಮಡಿ ಮೇಲಿಗೆ ಇಲ್ಲ ಅಂತಾರಲ್ಲ, ಇದೆಲ್ಲ ಅದು ಸೇರುತ್ತೆ. ಶೌಚ ಇಲ್ಲ ಅಂದ್ರೆ ಒಂದೇ, ಮಡಿ ಮೇಲಿಗೆ ಇಲ್ಲ ಅಂದ್ರೆ ಒಂದು. ನಮ್ಮ ಜನಕ್ಕೆ ಮಡಿ ಅಂದ್ರೆ ಹೊರಗಿನ ಮಡಿ ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಳಗಿನ ಮಡಿ ಭಾರಿ ದೊಡ್ಡದು, ಆಡಿದನ್ನು ಮಾತನ್ನ ನಡೆಸೋದು, ಅದಕ್ಕಿಂತ ದೊಡ್ಡ ಗುಣ ಸಿಗೋದು ಎಷ್ಟು ಕಷ್ಟ ಗೊತ್ತಾ? ಸತ್ಯಂವದ ಧರ್ಮಂಚರ, ಅದೆಲ್ಲ ತಿಳುವಳಿಕೆನೆ ಜನಕ್ಕಿಲ್ಲ. ಇವತ್ತು ನಮ್ಮ ಜನ ಹೇಗೆ ಪ್ರೋತ್ಸಾಹ ಹೊಂದ್ತಾರೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ ಎನ್ಕರೇಜ್ ಮಾಡೋದು ಹೇಗೆ ಮಾಡ್ತಾರೆ. ಕಿಪಿಟ್ಟಪ್ಪ ಅಂತ ಅದನ್ನೇನೆ ಮನಸ್ಸಿದ್ಧಿ ಇದೆಯಾ ಅಂತ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಲೌಕಿಕವನ್ನೇ ಎನ್ಕರೇಜ್ ಮಾಡ್ತಾರೆ. ಆಯ್ತು, ಬಹಳ ಒಳ್ಳೆ ವ್ರತ ಉಪವಾಸ ಸಾಕಷ್ಟು ಮಾಡ್ತಾ ಇದ್ದೀರಿ, ಒಳ್ಳೇದೇನೆ, ಅದ್ರ ಮನಸ್ಸಲ್ಲಿ ಪರಿಣಾಮ ಆಗಿದೆ ತಾನೆ? ಅದು ಕೇಳೋದಕ್ಕೆ ಹೋಗೋದೇ ಇಲ್ಲ, ಆ ವಿಂಗ್ ಟಚ್ಚೇ ಮಾಡೋದಿಲ್ಲ. ಇದೆಲ್ಲ ಹೊರಗಾದ್ರೆ ಸಾಲದು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಎಚ್ಚರಿಸಬೇಕು. ಹರಿದಾಸರ ಕೆಲಸ ಬಹಳ ದೊಡ್ಡದಾಗಿ ಮಾಡಿದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುಕಂಡೆ ನಾಲಿಗೆ, ಏನು ರಥವೇನು ಸಾಧನೆಗಳೇನು, ಸ್ವಾನುಭವ ಹೀನ ಮಾನವನೇ ಅಂತ ಹೇಳುತ್ತಾರೆ. ಏನು ವ್ರತವೇನು ಸಾಧನೆಗಳೇನು, ಏನು ರಥ ಏನು ಪಾಸ್ ಎಲ್ಲ ಮಾಡ್ತಿದ್ದೀರಿ ಕರೆಕ್ಟೇ, ಏನು ಅನುಭವಕ್ಕೆ ಬಂತು ನಿಮಗೀಗ? ಏನು ಇಲ್ವೇ ಇಲ್ಲ. ಅಷ್ಟೊತ್ತು ಬರೆದ್ರೆ ಏನು ಗೊತ್ತಾಯ್ತು? ಏನು ಗೊತ್ತಿಲ್ಲ. ಇದ್ರದ್ದೇನು ಪ್ರಯೋಜನ? ಆದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ಮನಸ್ಸಿನ ಒಳಗೆ ಇಡಿಸ್ಕೋಬೇಕಾದ. ತಿಂದ ಒಳಗೆ ಹೋಗ್ಲಿಲ್ಲ, ತಿಂದ ಹೋಗಾಗ್ರಿಂದ ಏನು ಪ್ರಯೋಜನ? ಅದರಿಂದ ಡೈಜೆಸ್ಟ್ ಆಗಬೇಕಲ್ಲ, ತಿಂದಿದ್ದು ಹೇಗೆ ಡೈಜೆಸ್ಟ್ ಆಗಬೇಕು, ಕೇಳಿದ್ದು ಡೈಜೆಸ್ಟ್ ಆಗಬೇಕಲ್ಲ, ಯೋಚನೆ ಇರೋದಿಲ್ಲ ಜನಕ್ಕೆ. ಅದರಿಂದ ತುಂಬಾ ನಶೌಚಂ ನಾಪಿ ಚಾಚಾರಹ ನ ಸತ್ಯಂ ತೇಷು ವಿದ್ಯತೆ ಎಂದು ಕೂಡ ಅವರಲ್ಲಿ ದುರ್ಯೋಧನ ಈ ಮಾತನ್ನೆಲ್ಲ ಆಡೋನೆ. ಅವನ್ನೆಲ್ಲ ಕೂಡ ಏನ್ ಮಾಡಿದ್ದೇನೆ ಗೊತ್ತಾ ನಾನು ಕೃಷ್ಣ, ನಾನು ಏನ್ ಮಾಡಿದ್ದೇನೆ ಗೊತ್ತಾ ಅಂತ ಹೇಳಿದ್ದಾನೆ. ದುರ್ಯೋಧನ ಸಾಯ್ತಾ ಬಿದ್ದಿರ್ತಾನೆ. ಭೀಮಸೇನ ತೊಡೆ ಮುರಿದು ಹಾಕಿಬಿಟ್ಟೆ ಆಗಿದೆ ಈಗಾಗ್ಲೇನೆ, ಎರಡು ಕಾಲ ಮುರಿದು ಹೋಗಿದೆ. ಆಗ ದುರ್ಯೋಧನ ಕೃಷ್ಣನ್ನ ಕೇಳಿ ಹೇಳ್ತಾನೆ, ಕೃಷ್ಣ ಪಾಂಡವರು ಭಾರಿ ಒಳ್ಳೆಯವರು, ನಿನ್ನ ನಂಬಿ ಹಾಳಾಗಿಬಿಟ್ರು ಅಂತ ಹೇಳ್ತಾನೆ. ಸಾಯ್ಬೇಕಾರೆ ಈ ಮಾತು ಕೊನೆ ಪಕ್ಷ, ಅಂತ್ಯಕಾಲದಾರ ದೇವರು ಅಂತ ಹೇಳಬಾರದೆ. ಗೋವಿತ್ಯೇಕಾಕ್ಷರಂ ಬರೋ ಕೃಷ್ಣನ್ ಬೈದು ಸಾಯ್ತಾನು, ನಿನ್ನಿಂದ ಹಾಳಾಗಿ ಹೋಗಿಬಿಟ್ರ, ನೀನು ಸುಳ್ಳು ಸುಳ್ಳೆ ಅವ್ರು ಎತ್ತಿಕೆಟ್ಟುಬಿಟ್ಟೆ. ನಾ ಎಂತ ಪುಣ್ಯಾತ್ಮ ಗೊತ್ತಾ, ನನ್ನಂಥವನು ದ್ರೋಹ ಮಾಡಿಸಿಬಿಟ್ಟಿ ಪಾಂಡವರ ಕೈಲಿ, ನೀನೀಗ ನನ್ನಂತ ಗಂಟ್ಲಮನ್ನ ದ್ರೋಹ ಮಾಡಿಸಿಬಿಟ್ಟಲ್ಲ, ಎಂಥ ನೀನು ತಪ್ಪು ಮಾಡಿದ್ದೆ ಕೃಷ್ಣ, ಈಗೆಲ್ಲ ಮಾಡಬಾರ್ದಾಗಿತ್ತು. ಅಲ್ಲಯ್ಯ ದುರ್ಯೋಧನ, ನೀನು ಸಾಯ್ತಾ ಬಿದ್ದಿದ್ದಿ, ತೊಡೆ ಬುರ್ಕೊಂಡು ಹೋಗಿದ್ದಿ, ಮರಿನಾಯಿ ಬಂದು ತಿನ್ನಕ್ ಬರ್ತಾ ಇದೆ, ಇನ್ನೂ ಸೊಕ್ಕ ಹೋಗ್ಲಿಲ್ವಾ ಅಂತ ಕೇಳಿದ್ರೆ ಕೃಷ್ಣ ನನಗೇನು ಕಡಿಮೆ ಆಗಿದೆ ಅಂತ ಕೇಳ್ತಾರೆ. ಬಿದ್ದಿದ್ದಾನೆ ಏನು ಕಡಿಮೆ ಆಗಿದೆ ಗೊತ್ತಾ, ಏನು ಕಡಿಮೆ ಆಗಿದೆ, ಎಷ್ಟು ರಾಜ್ಯ ಆಡಿದ್ದೇನೆ ಗೊತ್ತಾ, ಏನೇನು ಮಾಡಿದ್ದೇನೆ ಗೊತ್ತಾ, ಏನು ಆಶ್ಚರ್ಯ, ಇದಕ್ಕಿಂತ ಹುಂಬುತನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಹೇಳ್ತಾರೆ, ಯಾರೋ ಸಾಯ್ತಾ ಬಿದ್ದಿರ್ತಾರೆ, ಯಾರೋ ಬಂದು ಮಾತಾಡ್ಸಕ್ಕೆ ಬರ್ತಾರೆ, ಪಾಪ ಒಳ್ಳೆ ಕೆಲಸ ಮಾಡಿದ್ದೀನಿ, ಇರ್ಬೋದ್ರಿ ನೋಡಿ, ನನ್ನ ಸ್ಥಿತಿ ನೋಡಿ, ಈಗ ಅಟ್ಲೀಸ್ಟ್ ಆ ಥರ ಅನ್ಕೋತಾನೆ, ಅದೆಲ್ಲ ಮಾಡಿರ್ಬೋದು ನಿಜ ನಾನೀಗ, ಬಟ್ ಈಗ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೇನೆ. ಇದು ಜಾಣರ ಮಾತಿದು, ಒಂದು ಅದ್ರ ಬದಲು ಕಷ್ಟಪಡ್ತಾ ಇದ್ದಾರೆ ಕೇಳಿ ಎಷ್ಟು ಮಾಡಿದ್ದೇನೆ ಗೊತ್ತಾ ನಾನೀಗ, ಏ ಆಡ ಮಾತುಗಳಿವೆಲ್ಲ ಕೂಡ ಅಂದ್ರೆ ಮಾತಿನಲ್ಲಿ ಏನೂ ಇಲ್ಲ, ಇದೊಂದು ದುರಹಂಕಾರದ ಪರಾಕಾಷ್ಠೆ ಇದು, ನಾವು ಯೋಚನೆ ಮಾಡಬೇಕು. ಯಾರು ತುಂಬಾ ಅದಕ್ಕೆ ಶಾಸ್ತ್ರದ ಹಿಡಿತಾರೆ, ದೊಡ್ಡ ಸಾಧನೆ ಮಾಡಿದಾಗ ಅನಿಸ್ಬೇಕಂತ ನಮಗೆ, ನಾ ಹೆಮ್ಮೆ ಪಡ್ಲಕ್ಕೆ ಹೋಗಬಾರ್ದಂತೆ, ನಮಗಿಂತ ದೊಡ್ಡವ್ರು ಜ್ಞಾಪಕ ಮಾಡ್ಕೋಬೇಕಂತೆ. ಓ ಅವ್ರ ಮುಂದೆ ನಾನೇನು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ನಾವು ಹಾಗಲ್ಲ, ನಮ್ಮ ಸಣ್ಣವ್ರು ನೋಡ್ಕೋತೇವಲ್ಲ ಬಾರಿ ಮೇಲೆ ಹೋಗ್ಬಿಡ್ತಾರೆ. ಈ 35 ತಗೊಂಡವನು ಫೇಲ್ ಆಗೋ ನೋಡ್ಬಿಟ್ರೆ ಅವನೇ ಬೃಹಸ್ಪತಿ, ಆದ್ರೆ ನೋಡಬಾರ್ದು, ಫಸ್ಟ್ ರ್ಯಾಂಕ್ ಬಂದ ನೋಡ್ಬೇಕು, ಸಣ್ಣದಾಗ್ಬಿಡ್ತಾನೆ. ಅವ್ರ ಮುಂದೆ ನಾನೇನೇ ಅಲ್ಲ ಬಿಡಿ, ನಾವು ಈ ಭಾವನೆ ನಮ್ಮಲ್ಲಿ ಬಂದ್ರೆ ಬಹಳ ಮುಂದೆ ಬರ್ತೇವೆ ನಾವು. ಅದಕ್ಕೆ ರಾಮದೇವರನ್ನ ಸಮುದ್ರರಾಜ ಪ್ರಾರ್ಥನೆ ಮಾಡ್ತಾನೆ, ರಾಮ ನೀನು ಬಂದಿದ್ದೀಯ ಸಾಕ್ಷಾತ್ ನಾರಾಯಣ, ನಿನಗೆ ದಾರಿ ಕೊಡೋದಾ, ನಾನು ಕೊಡದೆ ಹೋದ್ರೆ ಹೋಗ್ಬಿಡ್ತೇನೆ, ನೀನೀಗ ನಾನು ಕೊಟ್ಟು ಬಿಡ್ತೇನೆ, ಆದ್ರೆ ನಾನು ದಾರಿ ಆ ರೀತಿ ಕೊಡಕ್ಕೆ ಇಷ್ಟಪಡೋದಿಲ್ಲ, ನನ್ನ ಪ್ರಾರ್ಥನೆ ನಡೆಸು ಅಂತ ಕೇಳುತ್ತಾನೆ. ಏನು ಪ್ರಾರ್ಥನೆ ಗೊತ್ತೇನು, ನೀನು ಸೇತುವೆ ಕಟ್ಟಿ ಸಮುದ್ರ ದಾಟಬೇಕು, ನಾನು ಸರ್ಕೊಂಡ್ಬಿಡ್ತೇನೆ ದಾಟಬೇಕು, ಅದು ದೊಡ್ಡದಲ್ಲ ನೀ ರಾಮ, ಜನ ಗೊತ್ತಾಗ್ಬಿಡುತ್ತೆ, ನೀನು ಸೇತುವೆ ಕಟ್ಟಿ ಸಮುದ್ರ ದಾಟಬೇಕು. ಯಾಕೆ ಅಂದ್ರೆ ನಾನು ದಾರಿ ಕೊಟ್ಟರೆ ಇವತ್ತು ಬರುತ್ತೆ, ಬರ್ತೀನಿ ವಾಪಸ್ ಹೋಗ್ತೇ ಮುಚ್ಚಿ ಹೋಗ್ಬಿಡ್ತೇನೆ. ನೀನು ಸೇತುವೆ ಕಟ್ಟಿದ್ರೆ ದಾಖಲಾಗತ್ತದು, ಅದು ದಾಖಲೆಯಾಗಿ ಉಳಿಯುತ್ತೆ. ಆ ಉಳಿದ ಸೇತುವನ್ನು ನೋಡಿದ ಜನ ಏನ್ ಮಾಡಬೇಕು ಗೊತ್ತೇನು, ಕಾಮಂ ಪ್ರಯಾಹಿ ಜಗಿ ವಿಶ್ರವ ಸೋಮ ಮೇಹಂ ತ್ರೈಲೋಕ್ಯ ರಾವಣ ಮವಾಪ್ನುಹಿ ವೀರ ಪತ್ನೀಂ ಬದ್ನೀಹಿ ಸೇತು ಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ರಾಜರ ಮಹಾರಾಜರುಗಳೆಲ್ಲ ಹುಚ್ಚಾಪಟ್ಟೆ ಖುಷಿಯಿಂದ ನನ್ನ ಸಮಾನ ಇಲ್ಲ ಅಂತ ಬರ್ತಾರೆ, ದೇಶನ ಗೆಲ್ತಾ 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 ಬರ್ತಾರೆ. ಈ ಸೇತುವೆ ನೋಡ್ತಾರೆ, ಅವರ ಅಹಂಕಾರ ಬೂದಿ ಹಾಳಾಗಿ ಹೋಗ್ಬಿಡುತ್ತೆ ಅವರಿಗೆ. ನಾವು ಏನೇನೋ ಮಾಡಿರಬಹುದು, ರಾಮನಂತಾನೆ ಯಾರು ಅಲ್ಲ, ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿಬಿಟ್ಟಿದ್ದಾನೆ ಅಂತ ಅವ್ರ ಸೊಕ್ಕು ಮುರಿದು ಹೋಗ್ಬಿಡುತ್ತೆ. ಅದನ್ನ ನೋಡಿ ಸೊಕ್ಕು ಕಳ್ಕೋಬೇಕಾದ್ರೆ ನೀನು ಸೇತುವೆ ಕಟ್ಟಬೇಕು ರಾಮ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ದೊಡ್ಡವರ ಕತೆ ಯಾತಕ್ಕಿರೋದು, ನಾವು ಸಣ್ಣವರು ಅಂತ ಅರ್ಥ ಮಾಡ್ಕೊಡಕ್ಕೆ ಅಂತ ಹೇಳ್ತಾರೆ. ಭಾರಿ ದೊಡ್ಡವನು ದೊಡ್ಡ ಕುಳ್ಳಾಗಿಬಿಡ್ತಾರೆ, ಚಾಮುಂಡಿ ಬೆಟ್ಟ ಭಾರಿ ದೊಡ್ಡದು, ಹಿಮಾಲಯ ನೋಡಿದ ತಕ್ಷಣ ಕುಳ್ಳಾಗಿಬಿಡುತ್ತ. ಆ ಥರ ಚಾಮುಂಡಿ ಬೆಟ್ಟ ಬೈಲಕ್ಕೆ ಹಿಮಾಲಯ ನೋಡಬೇಕಾಗಿಲ್ಲ, ನಾವು ಅರ್ಥ ಮಾಡ್ಕೊಳ್ಳೋಕೆ ನೋಡ್ಬೇಕಷ್ಟೆ. ನಮ್ಮ ಇತಿಮಿತಿಗಳು ಅರ್ಥ ಆಗಬೇಕಾದ್ರೆ ನಮಗೆ ದೊಡ್ಡವರು ನೋಡೋ ಅಭ್ಯಾಸ, ರಾಘವೇಂದ್ರ ಸ್ವಾಮಿಗಳ ಕತೆ, ವಾದಿರಾಜರ ಅಂತ ಕತೆ ಯಾಕೆ ನೋಡ್ತೇವೆ ನಾವು, ಆಗ ಹಬ್ಬ ನಾವು ಎಲ್ಲಿದ್ದೇವೆ ಇನ್ನೂ ಕೂಡ, ವಿ ಆರ್ ನೋವೇರ್ ಅಂತ ಹೇಳ್ಬಿಡ್ತೇವೆ, ಅಷ್ಟು ಹಿಂದಿದ್ದೇವೆ ನಾವೀಗ, ಆ ಎಚ್ಚರ ಬರಬೇಕು. ಅದೇ ರೀತಿ ಅದನ್ನು ಮಾಡದೆ ಹೋದರೆ ಮನುಷ್ಯ ದುರಹಂಕಾರ ಕರ್ತ ಹಾಳಾಗಿ ಹೋಗಿಬಿಡ್ತಾನೆ. ನ ಶೌಚಂ ನಾಪಿ ಚಾಚಾರ ನ ಸತ್ಯಂ ತೇಷು ವಿದ್ಯತೆ, ಇವೆಲ್ಲ ಗುಣಗಳ ಪಟ್ಟಿ ಭಾರಿ ದೊಡ್ಡದು. ಈ ಸರ್ತೆ 16 ಮುಗಿಯ ಸಂಭವ ಇಲ್ಲ, ಮುಗಿಬೇಕಾಗಿತ್ತು ನ್ಯಾಯವಾಗಿ, ಅನೇಕ ಕಾರಣದಿಂದ ಮುಗಿಲಿಲ್ಲ. ಒಂದ್ಸರ್ತೆ ಮಳೆ ಬಂತು, ಇನ್ನೊಂದ್ಸರ್ತೆ ಮಳೆಯಲ್ಲಿ ಜನ ಕಡಿಮೆ ಬಂದರು, ಇನ್ನೊಂದ್ಸರ್ತೆ ನಿನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯಿತು, ಇವತ್ತು ನಿನ್ನೆ ಅಂತೂ ಪಟಾಕಿ ಹೊಡಿತಾರೆ ಇದೆ ಒಂದೇ ಸಮನೆ. ಆದ್ದರಿಂದ ಅರ್ಧಕ್ಕರ್ಧ ಅದು ಪಟಾಕಿ ಶಬ್ದದಲ್ಲೇ ಇರುತ್ತೆ, ಆದರೆ ಪಟಾಕಿ ಬದ್ದೇನೆ ಗೀತೆ ಆಗಿದೆ, ಅದು ಭಾರಿ ದೊಡ್ಡದು. ಪಟಾಕಿ ಬದ್ದೆ ಪಟ ಪಟ ಬದ್ದೇನೆ, ಈ ಪಟ ಪಟ ಸೇರಿ ಎರಡೆರಡು ಸೇರ್ಕೊಂಡ್ಬಿಟ್ಟಿದೆ. ಸಮುದ್ರದ ಅಲೆಗಳ ಮಧ್ಯೆ ಸ್ನಾನ ಮಾಡಿದ ಹಾಗೆ, ಅಲೆಗಳು ಬಂದಾಗ ಸ್ನಾನ ಮಾಡೋ ಹಾಗೆ, ಪಟಾಕಿ ಸದ್ದಿನ ಶಬ್ದದ ಮಧ್ಯೆ ನಮಗೆ ಬಿಗಿತಾ ಭಗವಂತನ ಮಾತುಗಳು ಕೂಡ ಕೆಡ್ತಾ ಇರುತ್ತವೆ. ಆದ್ರಿಂದ ಹೆಚ್ಚು ಓಡಿಸಿದ್ರೆ ತಿಳಿಯೋದು ಕಷ್ಟ, ಕೆತ್ತೋದನ್ನ ಕೇಳಿಕೊಂಡ್ರು ಓಡಿಸಿಬಿಡಬೇಡಿ, ಮತ್ತೆ ನಮಗೆ ಪ್ರತಿ ಶ್ಲೋಕ ಇವರಿಗೂ ಆಗಿದೆ, ಆದ್ರಿಂದ ಮುಂದೆ ಹೆಚ್ಚು ಪ್ರತಿ ಶ್ಲೋಕದಾಗಲಿ ಅಂತ ಕೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾಳೆಗೆ ಪ್ರವಚನ ಮಾಲಿಕೆ ಈ ಸತ್ಯ ಮುಕ್ತಾಯವಾಗುತ್ತೆ, ಈ ಬಾರಿಯ ಪ್ರವಚನ ಮಾಲಿಕೆ ನಾಳೆಗೆ ಮಂಗಳ ಆಗತ್ತೆ, ಆದರೆ ಅದರಲ್ಲಿ ಒಂದು ಘಟ್ಟ ಮುಟ್ಟುತ್ತೇವೆ ನಾಳೆ ಒಂದು ದಿವಸಕ್ಕೆ ಮುಗಿಸಿ. ಇನ್ನು ನಮಗಿರೋದು ಒಂದು 3 ಸರ್ತಿ ಆದರೆ ಸಾಕು, ಭಗವದ್ಗೀತೆ ಮುಗಿಬೇಕಾದ್ರೆ ಇನ್ನು 3 ಸರ್ತಿ ಆದರೆ ಮುಗಿದೋಗುತ್ತೆ. 17ನೇ ಅಧ್ಯಾಯ ಚಿಕ್ಕದಾದ್ದರಿಂದ ಮುಂದೆ ಮಾಡಿದಾಗ ಈ ಅಧ್ಯಾಯದ ಮೊದಲು 2 ದಿವಸ ಹೇಳಿಬಿಟ್ರೆ ಮುಂದೆ ಮುಗಿದೋಗುತ್ತೆ, 5 ದಿವಸಕ್ಕೆ 17ನೇ ಅಧ್ಯಾಯ ಮುಗಿಯುತ್ತೆ. ಆಮೇಲೆ ಫೆಬ್ರವರಿ 29ಕ್ಕೆ ಗೀತಾ ಮಂಗಳ, ಇವತ್ತು ಒಟ್ಟು ಗೀತೆ ಅಭ್ಯಾಸ ಮುಗಿದಿದೆಯಲ್ಲ, ಫೆಬ್ರವರಿ 29 ಲಾಸ್ಟ್ ಡೇಟ್, ಅವತ್ತಿಗೆ ಮುಕ್ತಾಯವಾದ ಹಾಗೆ ಎಲ್ಲ ಏರ್ಪಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದಕ್ಕೆ ನೀವು ಎಲ್ಲರೂ ಹೊಂದಿಸ್ಕೊಂಡು ಬಿಟ್ರೆ ಸಾಕು, ಅದು 29 ಬರೋ ಹೊತ್ತಿಗೆ ಫೆಬ್ರವರಿ 21 ಮುಗಿಯುತ್ತೆ, ಸ್ಟಾರ್ಟ್ ಆಗೋದಲ್ಲ, ಲಾಸ್ಟ್ ಪ್ರವಚನ ಮುಗಿಯೋದು ಫೆಬ್ರವರಿ 29ಕ್ಕೆ. ಅಷ್ಟೊತ್ತಿಗೆ ಇದೆಲ್ಲ ಗೀತೆಯ ಉಳಿದ ಭಾಗಗಳನ್ನು ಎಂದಿನಂತೆ ಯಾವ ಶ್ಲೋಕವನ್ನು ಬಿಡದೇನೆ ನೋಡೋಣ ಅಂತ ಹೇಳ್ತಾ, ನಾಳೆಗೆ ಸರಿಯಾಗಿ ಮಂಗಳ ಆದ್ದರಿಂದ 6:30 ಪ್ರಾರಂಭವಾಗಿ ಪ್ರವಚನ ಮಾಲಿಕೆ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.